ಅಧ್ಯಾಯ 8. ವಿಶ್ವರೂಪ ದರ್ಶನ. ಈ ಘಟನೆಯ ಅನಂತರ ವಸುದೇವನು ಜ್ಯೋತಿಷಾಸ್ತ್ರದ ಪ್ರಕಾರ ಕೃಷ್ಣನ ಭವಿಷ್ಯವನ್ನು ಗುಣಿಸಿ ನೋಡಲು ನಂದ ಮಹಾರಾಜನ ಮನೆಗೆ ಹೋಗಿ ಬರುವಂತೆ ತನ್ನ ಪುರೋಹಿತ ಗರ್ಗಮುನಿಯನ್ನು ಕೇಳಿಕೊಂಡ. ಗರ್ಗಮುನಿಯು ವಿರಕ್ತನಾಗಿ ದೀರ್ಘಕಾಲ ತಪಸ್ಸು ಮಾಡಿದ್ದವರು, ಸಂತ ಸದೃಶರಾದವರು. ಅವರನ್ನು ಯದುಕುಲದ ಪುರೋಹಿತರನ್ನಾಗಿ ನೇಮಿಸಿತ್ತು. ಗರ್ಗಮುನಿಯು ನಂದ ಮಹಾರಾಜನ ಮನೆಗೆ ಬಂದಾಗ ನಂದ ಮಹಾರಾಜನಿಗೆ ಬಹು ಸಂತೋಷವಾಯಿತು. ಅವರಿಗೆ ಕೈಮುಗಿದು ಬರಮಾಡಿಕೊಂಡು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ದೇವರನ್ನು ಅಥವಾ ದೇವೋತ್ತಮ ಪರಮಪುರುಷನನ್ನು ಅರ್ಚಿಸುವವನ ಭಾವದಿಂದ ಅವನು ಗರ್ಗಮುನಿಯನ್ನು ಸ್ವಾಗತಿಸಿದನು. ಕುಳಿತುಕೊಳ್ಳಲು ಒಳ್ಳೆಯ ಪೀಠವನ್ನು ಕೊಟ್ಟು ಅವನು ಕುಳಿತ ಅನಂತರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ. ಬಹು ಸೌಜನ್ಯದಿಂದ ಅವರಿಗೆ, ಪ್ರೀತಿಯ ವಿಪ್ರರೆ, ತಾವು ಗೃಹಸ್ಥನ ಮನೆಗೆ ಬರುವುದು ದೀಪದಂತೆ. ನಾವು ಸದಾ ಗೃಹಕೃತ್ಯಗಳಲ್ಲಿ ಮಗ್ನರಾಗಿ ನಮ್ಮ ನಿಜವಾದ ಕರ್ತವ್ಯವಾದ ಆತ್ಮ ಸಾಕ್ಷಾತ್ಕಾರವನ್ನು ಮರೆತು ಬಿಡುತ್ತೇವೆ. ತಾವು ನಮ್ಮ ಮನೆಗೆ ಬರುವುದು ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಅನುಗ್ರಹಿಸಲು. ಗೃಹಸ್ಥರ ಮನೆಗೆ ತಾವು ಬೈರಾವ ಉದ್ದೇಶದಿಂದಲೂ ಬರುವುದಿಲ್ಲ ಎಂದು ಹೇಳಿದನು. ವಾಸ್ತವವಾಗಿ ಸಂತನಂತಹ ಮನುಷ್ಯ ಅಥವಾ ಬ್ರಾಹ್ಮಣನು ರೂಪಾಯಿ ಪೈಸೆಗಳ ವ್ಯವಹಾರದಲ್ಲಿ ಬಿಡುವಿಲ್ಲದೆ ಮಗ್ನನಾಗಿರುವ ಗೃಹಸ್ಥರ ಮನೆಗೆ ಹೋಗಲೇಬಾರದು. ಗೃಹಸ್ಥರೇ ಸಂತರಂತಹವರಲ್ಲಿಗೆ ಅಥವಾ ಬ್ರಾಹ್ಮಣರಲ್ಲಿಗೆ ಏಕೆ ಹೋಗುವುದಿಲ್ಲ ಎಂದು ಕೇಳಿದರೆ, ಗೃಹಸ್ಥರಿಗೆ ಹೃದಯ ದಾರಿದ್ರ್ಯ ಎನ್ನುವುದೇ ಉತ್ತರ. ಕುಟುಂಬದ ವ್ಯವಹಾರಗಳಲ್ಲಿ ತೊಡಗುವುದೇ ತಮ್ಮ ಮುಖ್ಯ ಕರ್ತವ್ಯ. ಆತ್ಮ ಸಾಕ್ಷಾತ್ಕಾರ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಜ್ಞಾನವನ್ನು ಪಡೆಯುವುದು ಅಷ್ಟು ಮುಖ್ಯವಲ್ಲ ಎಂದು ಗೃಹಸ್ಥರು ಸಾಮಾನ್ಯವಾಗಿ ಭಾವಿಸುತ್ತಾರೆ. ಸಂತರಂತಹವರು ಬ್ರಾಹ್ಮಣರು ಕರುಣೆಯಿಂದ ಮಾತ್ರವೇ ಗೃಹಸ್ಥರ ಮನೆಗಳಿಗೆ ಹೋಗುತ್ತಾರೆ. ನಂದ ಮಹಾರಾಜನು ಗರ್ಗಮುನಿಯೊಡನೆ ಜ್ಯೋತಿಷಾಸ್ತ್ರದ ಅಸಾಧಾರಣ ವಿದ್ವಾಂಸ ಎನ್ನುವಂತೆ ಮಾತನಾಡಿದನು. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣಗಳಂತಹ ಘಟನೆಗಳನ್ನು ಮೊದಲೇ ಹೇಳಬಲ್ಲ ಜ್ಯೋತಿಷಾಸ್ತ್ರದ ಲೆಕ್ಕಾಚಾರಗಳು ಅಚ್ಚರಿಗೊಳಿಸುವಂತಹವು. ಈ ಶಾಸ್ತ್ರದಿಂದ ಮುಂದೆ ಆಗುವುದನ್ನು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಗರ್ಗಮುನಿಯು ಈ ಶಾಸ್ತ್ರದಲ್ಲಿ ಮಹಾಪರಿಣಿತರು. ಈ ಶಾಸ್ತ್ರದಿಂದ ಯಾರೇ ಆಗಲಿ ತನ್ನ ಹಿಂದಿನ ಕರ್ಮಗಳನ್ನು ತಿಳಿದುಕೊಳ್ಳಬಲ್ಲ. ಈ ಕರ್ಮಗಳಿಂದ ಮನುಷ್ಯನು ಬದುಕಿನಲ್ಲಿ ಸುಖವನ್ನೋ ದುಃಖವನ್ನೋ ಅನುಭವಿಸುತ್ತಾನೆ.
ನಂದ ಮಹಾರಾಜನು ಗರ್ಗಮುನಿಯನ್ನು ವಿಪ್ರೋತ್ತಮ ಎಂದು ಸಂಬೋಧಿಸಿದನು. ಪರಮ ಜ್ಞಾನದಲ್ಲಿ ಪರಿಣಿತನಾದವನು ವಿಪ್ರೋತ್ತಮ, ಬ್ರಾಹ್ಮಣ ಶ್ರೇಷ್ಠ. ಪರಮ ಪರಿಪೂರ್ಣತೆಯ ತಿಳುವಳಿಕೆ ಇಲ್ಲದವನನ್ನು ಬ್ರಾಹ್ಮಣ ಎಂದು ಕರೆಯಲಾಗದು. ಇಲ್ಲಿ ಸರಿಯಾದ ಪದ ಎಂದರೆ ಬ್ರಹ್ಮವಿದಂ, ಎಂದರೆ ಪರಮನನ್ನು ಬಹು ಚೆನ್ನಾಗಿ ತಿಳಿದವನು ಎಂದು ಅರ್ಥ. ತಜ್ಞ ಬ್ರಾಹ್ಮಣನು ಕೆಳಗಿನ ಜಾತಿಗಳವರಿಗೆ, ಎಂದರೆ ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ, ಪರಿಶುದ್ಧತೆಯ ಮಾರ್ಗವನ್ನು ತೋರಿಸಬಲ್ಲ. ಶೂದ್ರರು ಪರಿಶುದ್ಧತೆಯ ಆಚರಣೆಗಳನ್ನು ನಡೆಸುವುದಿಲ್ಲ. ಕ್ಷತ್ರಿಯರಿಗೂ ವೈಶ್ಯರಿಗೂ ಬ್ರಾಹ್ಮಣನು ಗುರು ಎಂದು ಭಾವಿಸುತ್ತಾರೆ. ನಂದ ಮಹಾರಾಜನು ವೈಶ್ಯ, ಅವನು ಗರ್ಗಮುನಿಯನ್ನು ಶ್ರೇಷ್ಠ ಬ್ರಾಹ್ಮಣನೆಂದು ಒಪ್ಪಿಕೊಂಡನು. ಆದುದರಿಂದ ಅವನು ತನ್ನ ಇಬ್ಬರು ಸಾಧು ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರನ್ನು ಪರಿಶುದ್ಧಗೊಳಿಸಬೇಕೆಂದು ಪ್ರಾರ್ಥಿಸಿದನು. ಈ ಇಬ್ಬರೂ ಹುಡುಗರು ಮಾತ್ರವಲ್ಲದೆ ಜನನದ ಅನಂತರ ಎಲ್ಲ ಮಾನವರು ಗುರುವಾಗಿ ಒಬ್ಬ ಬ್ರಾಹ್ಮಣನನ್ನು ಸ್ವೀಕರಿಸಬೇಕೆಂದು ಅವನು ಒಪ್ಪಿಕೊಂಡನು. ಅವನು ಹೀಗೆ ಪ್ರಾರ್ಥಿಸಲು ಗರ್ಗಮುನಿಯು ಈ ಹುಡುಗರನ್ನು, ಅದರಲ್ಲಿಯೂ ಕೃಷ್ಣನನ್ನು ಪರಿಶುದ್ಧಗೊಳಿಸುವ ವಿದ್ಯುಕ್ತ ಆಚರಣೆಗಳ ಮಾರ್ಪಾಟಿಗಾಗಿ ವಸುದೇವನು ನನ್ನನ್ನು ಕಳುಹಿಸಿದ್ದಾನೆ. ನಾನು ಅವರ ಕುಟುಂಬದ ಪುರೋಹಿತ. ಪ್ರಾಸಂಗಿಕವಾಗಿ ಹೇಳಬಹುದಾದರೆ ಕೃಷ್ಣನು ದೇವಕಿಯ ಮಗ ಎಂದು ನನಗೆ ತೋರುತ್ತದೆ ಎಂದು ಉತ್ತರ ಕೊಟ್ಟನು. ತನ್ನ ಜ್ಯೋತಿಷಾಸ್ತ್ರದ ಲೆಕ್ಕಾಚಾರಗಳಿಂದ ಗರ್ಗಮುನಿಗೆ ಕೃಷ್ಣನು ದೇವಕಿಯ ಮಗ, ಆದರೆ ನಂದ ಮಹಾರಾಜನ ರಕ್ಷಣೆಯಲ್ಲಿ ಅವನನ್ನು ಬಿಟ್ಟಿದ್ದರು ಎಂದು ಅರ್ಥವಾಯಿತು. ಇದು ನಂದ ಮಹಾರಾಜನಿಗೆ ತಿಳಿದಿರಲಿಲ್ಲ. ಪರೋಕ್ಷವಾಗಿ ಕೃಷ್ಣ ಮತ್ತು ಬಲರಾಮ ಇಬ್ಬರು ವಸುದೇವನ ಮಕ್ಕಳು ಎಂದು ಗರ್ಗಮುನಿಯು ತಿಳಿಸಿದರು. ನಂದ ಮಹಾರಾಜನು ಕೃಷ್ಣನನ್ನು ಪರಿಶುದ್ಧಗೊಳಿಸುವ ಸಮಾರಂಭವನ್ನು ನಡೆಸಿದರೆ ಸಹಜವಾಗಿಯೇ ಮಹಾಪಾಪಿಯಾದ ಕಂಸನಿಗೆ ಕೃಷ್ಣನು ದೇವಕಿ ಮತ್ತು ವಸುದೇವರ ಮಗ ಎಂದು ಅರ್ಥವಾಗುತ್ತದೆ ಎಂದು ಅವರು ನಂದನನ್ನು ಎಚ್ಚರಿಸಿದರು. ದೇವಕಿಯ ಎಂಟನೆಯ ಮಗು ಹೆಣ್ಣು ಮಗಳು ಎಂದೇ ಎಲ್ಲರೂ ಭಾವಿಸಿದ್ದರು. ಜ್ಯೋತಿಷಾಸ್ತ್ರದ ಲೆಕ್ಕಾಚಾರದಂತೆ ದೇವಕಿಗೆ ಹೆಣ್ಣು ಮಗುವಾಗುವಂತೆಯೇ ಇರಲಿಲ್ಲ. ಹೀಗೆ ಹೆಣ್ಣು ಮಗು ಯಶೋದೆಯದು. ಆ ಮಗುವನ್ನು ಕೃಷ್ಣನನ್ನು ಅದಲು ಬದಲು ಮಾಡಲಾಯಿತು ಎಂದು ಗರ್ಗಮುನಿಯು ನಂದ ಮಹಾರಾಜನಿಗೆ ತಿಳಿಸಿದ. ಬೇರೆಡೆಯಲ್ಲಿ ಹುಟ್ಟಿ ಬೆಳೆಯುತ್ತಿರುವ ಮಗುವು ಕಂಸನನ್ನು ಕೊಲ್ಲುವುದೆಂದು ಆ ಹೆಣ್ಣು ಮಗು ಅಥವಾ ದುರ್ಗೆ ಕಂಸನಿಗೆ ಹೇಳಿದ್ದಳು. ನಾನು ನಿನ್ನ ಮಗುವಿಗೆ ನಾಮಕರಣ ಮಾಡಿದರೆ ಕಂಸನನ್ನು ಕೊಲ್ಲುವ ಮಗು ಬೇರೆಡೆ ಬೆಳೆಯುತ್ತಿದೆ ಎಂದು ಆ ಹೆಣ್ಣು ಮಗು ಹೇಳಿದ ಸಂಗತಿಯು ದೃಢಪಟ್ಟು ಆ ಗಂಡು ಮಗು ಇದೆ ಎಂದು ಕಂಸನಿಗೆ ತಿಳಿಯುತ್ತದೆ. ಆ ಪಾಪಿ ರಾಕ್ಷಸನು ನಾಮಕರಣದ ಅನಂತರ ಬಂದು ಮಗುವನ್ನು ಕೊಲ್ಲಲೂಬಹುದು. ಮುಂದೆ ಆಗುವ ಈ ಎಲ್ಲಾ ದುಃಖದ ಘಟನೆಗಳಿಗೆ ನಾನು ಹೊಣೆಯಾಗುವುದು ನನಗೆ ಇಷ್ಟವಿಲ್ಲ ಎಂದು ಗರ್ಗಮುನಿಯು ಹೇಳಿದರು. ಗರ್ಗಮುನಿಯ ಮಾತುಗಳನ್ನು ಕೇಳಿ ನಂದ ಮಹಾರಾಜನು ಇಂತಹ ಅಪಾಯವಿದ್ದರೆ ವೈಭವದ ನಾಮಕರಣದ ಯೋಚನೆ ಮಾಡದಿರುವುದೇ ಉತ್ತಮ. ತಾವು ವೈದಿಕ ಮಂತ್ರಗಳನ್ನು ಪಠಿಸಿ ನಾಮಕರಣವನ್ನು ಮಾಡಿದರೆ ಸಾಕು. ತಾವು ದ್ವಿಜರು. ತಾವು ಇಲ್ಲಿರುವುದರ ಅನುಕೂಲವನ್ನು ನಾನು ಪಡೆದುಕೊಳ್ಳುತ್ತಿದ್ದೇನೆ. ಆದುದರಿಂದ ಹೊರಗಿನ ಸಂಭ್ರಮವಿಲ್ಲದೆ ನಾಮಕರಣವನ್ನು ದಯವಿಟ್ಟು ನಡೆಸಿಕೊಡಿ ಎಂದನು. ನಾಮಕರಣ ಉತ್ಸವವನ್ನು ರಹಸ್ಯವಾಗಿಟ್ಟು ಜೊತೆಗೆ ಗರ್ಗಮುನಿಯವರಿಂದ ಆ ವಿಧಿಯನ್ನು ನೆರವೇರಿಸಬೇಕೆಂದು ನಂದ ಮಹಾರಾಜನ ಅಪೇಕ್ಷೆ.
ನಂದ ಮಹಾರಾಜನು ಇಷ್ಟು ಅಪೇಕ್ಷೆಯಿಂದ ಗರ್ಗಮುನಿಯನ್ನು ಪ್ರಾರ್ಥಿಸಿದಾಗ ಅವರು ನಂದ ಮಹಾರಾಜನ ಗೋಶಾಲೆಯಲ್ಲಿ ನಾಮಕರಣ ಕಾರ್ಯಕ್ರಮವನ್ನು ಆದಷ್ಟು ರಹಸ್ಯವಾಗಿ ನಡೆಸಿಕೊಟ್ಟರು. ರೋಹಿಣಿಯ ಮಗ ಬಲರಾಮನು ತನ್ನ ಕುಟುಂಬದವರಿಗೆ ಮತ್ತು ನೆಂಟರಿಗೆ ಬಹು ಸಂತೋಷವನ್ನು ಕೊಡುವನೆಂದು ಅದರಿಂದ ಅವನಿಗೆ ರಾಮ ಎಂದು ಹೆಸರಿಡುವುದಾಗಿ ನಂದ ಮಹಾರಾಜನಿಗೆ ತಿಳಿಸಿದರು. ಮುಂದೆ ಅವನು ಅಸಾಧಾರಣ ಬಲಶಾಲಿಯಾಗುತ್ತಾನೆ, ಆದುದರಿಂದ ಬಲರಾಮ ಎಂದು ಅವನಿಗೆ ಹೆಸರು ಎಂದರು. ನಿನ್ನ ಕುಟುಂಬವು ಯಾದವ ಕುಟುಂಬವು ಇಷ್ಟು ಆತ್ಮೀಯವಾಗಿದ್ದು ಪರಸ್ಪರ ಆಕರ್ಷಿತರಾಗಿರುವುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರು ಎಂದು ಗರ್ಗಮುನಿಯು ಹೇಳಿದರು. ಎಂದರೆ ಗರ್ಗಮುನಿಯು ರೋಹಿಣಿಯ ಮಗನಿಗೆ ಈ ಮೂರು ಹೆಸರುಗಳನ್ನು ಕೊಟ್ಟರು: ಬಲರಾಮ, ಸಂಕರ್ಷಣ ಮತ್ತು ಬಲದೇವ. ಆದರೆ ಬಲರಾಮನು ಸಹ ದೇವಕಿಯ ಗರ್ಭದಲ್ಲಿ ಕಾಣಿಸಿಕೊಂಡ. ಅನಂತರ ಅವನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯಿತು ಎಂಬ ಸಂಗತಿಯನ್ನು ಬಯಲು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಿದರು. ಬಲರಾಮ ಕೃಷ್ಣರಿಬ್ಬರು ದೇವಕಿಯ ಮಕ್ಕಳಾಗಿದ್ದು ಸ್ವಂತ ಅಣ್ಣ ತಮ್ಮಂದಿರಾಗಿದ್ದರು.
ಗರ್ಗಮುನಿಯು ನಂದ ಮಹಾರಾಜನಿಗೆ ಹೀಗೆ ತಿಳಿಸಿದರು: ಇನ್ನೊಬ್ಬ ಹುಡುಗನು ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಮೈಬಣ್ಣಗಳನ್ನು ತಳೆದಿದ್ದಾನೆ. ಮೊಟ್ಟ ಮೊದಲು ಅವನು ಬಿಳಿಯ ಬಣ್ಣದವನಾಗಿದ್ದ. ಅನಂತರ ಕೆಂಪು ಬಣ್ಣವನ್ನು ತಳೆದ. ಅನಂತರ ಹಳದಿ. ಈಗ ಕಪ್ಪು ಬಣ್ಣದವನಾಗಿದ್ದಾನೆ. ಅವನು ಮೊದಲು ವಸುದೇವನ ಮಗನಾಗಿದ್ದ. ಆದುದರಿಂದ ಅವನಿಗೆ ಕೃಷ್ಣ ಎಂದು ವಾಸುದೇವ ಎಂದು ಹೆಸರು. ಕೆಲವರು ಅವನನ್ನು ಕೃಷ್ಣ ಎಂದು ಕರೆಯುವರು, ಕೆಲವರು ವಾಸುದೇವ ಎಂದು ಕರೆಯುವರು. ಆದರೆ ಒಂದು ವಿಷಯವನ್ನು ನೀನು ತಿಳಿದಿರಬೇಕು. ಅವನ ವಿವಿಧ ಲೀಲೆಗಳಿಂದ ಈ ಮಗುವಿಗೆ ಅನೇಕಾನೇಕ ಹೆಸರುಗಳು ಉಂಟು.
ಅವನ ಮಗನು ಗೋವರ್ಧನ ಗಿರಿಯನ್ನು ಮೇಲೆತ್ತುವ ಅಸಾಧಾರಣ ಲೀಲೆಯನ್ನು ತೋರಿಸುವನು, ಅದರಿಂದ ಅವನಿಗೆ ಗಿರಿಧಾರಿ ಎಂಬ ಹೆಸರು ಬರುವುದು ಎಂದು ಗರ್ಗಮುನಿಯು ನಂದ ಮಹಾರಾಜನಿಗೆ ಸೂಚನೆಯನ್ನು ಕೊಟ್ಟರು. ಭೂತ ಭವಿಷ್ಯತ್ತುಗಳೆರಡು ಅವರಿಗೆ ತಿಳಿಯುತ್ತಿದ್ದುದರಿಂದ ಅವರು ಹೀಗೆ ಹೇಳಿದರು: ನನಗೆ ಮಗುವಿನ ಕಾರ್ಯಗಳು ಮತ್ತು ಹೆಸರುಗಳು ಎಲ್ಲಾ ತಿಳಿದಿದೆ, ಆದರೆ ಇತರರಿಗೆ ತಿಳಿದಿಲ್ಲ. ಇವನು ವೃಂದಾವನದಲ್ಲಿ ತುಂಬಾ ಜನಪ್ರಿಯನಾಗಿ ಎಲ್ಲ ಗೋಪಾಲಕರಿಗೂ ಗೋಪಿಯರಿಗೂ ಸಂತೋಷವನ್ನು ಕೊಡುತ್ತಾನೆ. ಅವನು ಇಲ್ಲಿ ಇರುವುದರಿಂದ ನೀನು ವಿರೋಧಿಸುವವರಿದ್ದರೂ ಎಲ್ಲಾ ಬಗೆಯ ಪ್ರಾಪಂಚಿಕ ವಿಪತ್ತುಗಳಿಂದ ಪಾರಾಗುತ್ತೀಯೇ.
ಮುಂದುವರೆದು ಗರ್ಗಮುನಿ ಹೀಗೆ ಹೇಳಿದರು: ನನ್ನ ಪ್ರೀತಿಯ ವ್ರಜಾಧಿಪತಿಯೇ, ತನ್ನ ಹಿಂದಿನ ಜನ್ಮಗಳಲ್ಲಿ ಈ ಮಗು ರಾಜಕೀಯ ಪ್ರಕ್ಷುಬ್ಧತೆಯಾದಾಗ ನೀಚರು ಮತ್ತು ಕಳ್ಳರ ಕೈಯಿಂದ ಧರ್ಮಿಷ್ಠರನ್ನು ಕಾಪಾಡಿದ್ದಾನೆ. ನಿನ್ನ ಮಗನು ಎಷ್ಟು ಶಕ್ತಿವಂತನೆಂದರೆ ಅವನ ಭಕ್ತರಾದವರು ಯಾರಿಗೂ ಶತ್ರುಗಳ ಬಾಧೆ ಇರುವುದಿಲ್ಲ. ವಿಷ್ಣುವು ಸದಾ ದೇವತೆಗಳನ್ನು ರಕ್ಷಿಸುವಂತೆ ದೇವೋತ್ತಮ ಪರಮಪುರುಷನಾದ ನಾರಾಯಣನು ಸದಾ ನಿನ್ನ ಮಗನ ಭಕ್ತರನ್ನು ರಕ್ಷಿಸುತ್ತಾನೆ. ಶಕ್ತಿ, ಚೆಲುವು, ಸಂಪತ್ತು ಎಲ್ಲದರಲ್ಲಿಯೂ ಈ ಮಗುವು ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೆ ಸಮನಾಗುವಂತೆ ಬೆಳೆಯುತ್ತಾನೆ. ಆದುದರಿಂದ ಅವನು ಯಾವುದೇ ಕ್ಷೋಭೆ ಇಲ್ಲದೆ ಬೆಳೆಯುವಂತೆ ಬಹು ಎಚ್ಚರದಿಂದ ಅವನನ್ನು ನೋಡಿಕೋ ಎಂದು ನಿನಗೆ ನನ್ನ ಸಲಹೆ.
ನಂದ ಮಹಾರಾಜನಿಗೆ ನಾರಾಯಣನಲ್ಲಿ ಗಾಢವಾದ ಭಕ್ತಿಯಾದುದರಿಂದ ನಾರಾಯಣನು ತನಗೆ ಸಮನಾದ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಗರ್ಗಮುನಿಯು ನಂದ ಮಹಾರಾಜನಿಗೆ ಹೇಳಿದರು. ಒಂದಿಗೆ ಹೀಗೆ ಹೇಳಿದರು, ಹಲವು ರಾಕ್ಷಸರು ನಿನ್ನ ಮಗನಿಗೆ ತೊಂದರೆ ಕೊಡುತ್ತಾರೆ, ಎಚ್ಚರಿಕೆಯಿಂದ ಅವನನ್ನು ರಕ್ಷಿಸು. ಹೀಗೆ ಗರ್ಗಮುನಿಯು ನಾರಾಯಣನೇ ಅವನ ಮಗನಾಗಿ ಬಂದಿದ್ದಾನೆಂದು ನಂದ ಮಹಾರಾಜನು ಒಪ್ಪುವಂತೆ ಮಾತನಾಡಿದನು. ಹಲವು ರೀತಿಗಳಲ್ಲಿ ಅವರು ಮಗುವಿನ ದಿವ್ಯ ಗುಣಗಳನ್ನು ಬಣ್ಣಿಸಿದರು. ಇದೆಲ್ಲವನ್ನೂ ತಿಳಿಸಿಕೊಟ್ಟು ಗರ್ಗಮುನಿಯು ಮನೆಗೆ ಹಿಂತಿರುಗಿದರು. ನಂದ ಮಹಾರಾಜನು ತಾನೇ ಭಾಗ್ಯಶಾಲಿ ಎಂದುಕೊಂಡನು. ಹೀಗೆ ತನಗೆ ಅನುಗ್ರಹವಾದುದಕ್ಕೆ ಮನಸ್ಸಿಗೆ ಸಮಾಧಾನವಾಯಿತು. ಈ ಘಟನೆಯಾದ ಸ್ವಲ್ಪ ಕಾಲದಲ್ಲಿ ಬಲರಾಮ ಮತ್ತು ಕೃಷ್ಣ ಅಂಬೆಗಾಲಿಡಲು ಪ್ರಾರಂಭಿಸಿದರು. ಹೀಗೆ ಅವರು ಅಂಬೆಗಾಲಿಡುತ್ತಿದ್ದಾಗ ಅವರ ತಾಯಿಗೆ ಹರ್ಷವಾಯಿತು. ಅವರ ಸೊಂಟ ಮತ್ತು ಕಾಲಿನ ಅಂದುಗೆಗೆ ಕಟ್ಟಿದ್ದ ಗಂಟೆಗಳ ನಾದ ಬಹು ಆಕರ್ಷಕವಾಗಿತ್ತು. ಅವರು ತುಂಬಾ ಸಂತೋಷವನ್ನುಂಟು ಮಾಡುವಂತೆ ಮನೆಯಲ್ಲಿ ಚಲಿಸುತ್ತಿದ್ದರು. ಕೆಲವೊಮ್ಮೆ ಸಾಮಾನ್ಯ ಮಕ್ಕಳಂತೆ ಅವರು ಇತರರಿಗೆ ಹೆದರಿಕೊಂಡು ಕೂಡಲೇ ರಕ್ಷಣೆಗಾಗಿ ತಾಯಿಯರ ಬಳಿಗೆ ಓಡುವರು. ಕೆಲವೊಮ್ಮೆ ಅವರು ವೃಂದಾವನದ ಜೇಡಿಯ ಮಣ್ಣು ಮತ್ತು ಮಣ್ಣಿನಲ್ಲಿ ಬಿದ್ದು ಜೇಡಿ ಮಣ್ಣು ಮತ್ತು ಕೆಸರನ್ನು ಮೈಗೆ ಹತ್ತಿಸಿಕೊಂಡು ತಾಯಿಯರ ಬಳಿಗೆ ಹೋಗುವರು. ವಾಸ್ತವವಾಗಿ ಅವರ ತಾಯಿಯರು ಅವರ ಮೈಗೆ ಕೇಸರಿ ಮತ್ತು ಶ್ರೀಗಂಧದ ಪುಡಿಯನ್ನು ಹಚ್ಚುತ್ತಿದ್ದರು. ಆದರೆ ಅವರು ಮಣ್ಣಿನಲ್ಲಿ ತೆವಳಿ ಮೈಗೆ ಮಣ್ಣನ್ನು ಹತ್ತಿಸಿಕೊಳ್ಳುತ್ತಿದ್ದರು. ಅವರು ಅಂಬೆಗಾಲಿಡುತ್ತಾ ತಾಯಿಯರ ಬಳಿಗೆ ಬರುತ್ತಲೇ ಯಶೋದೆ ಮತ್ತು ರೋಹಿಣಿಯರು ಅವರನ್ನು ತೊಡೆಯ ಮೇಲೆ ಎತ್ತಿಕೊಂಡು ಸೀರೆಯ ಅಂಚನ್ನು ಮರೆಮಾಡಿ ಎದೆಹಾಲನ್ನು ಊಡಿಸುತ್ತಿದ್ದರು. ಮಕ್ಕಳು ಹಾಲನ್ನು ಕುಡಿಯುತ್ತಿರುವಾಗ ತಾಯಿಯರಿಗೆ ಅವರ ಪುಟ್ಟ ಹಲ್ಲುಗಳು ಬರುತ್ತಿರುವುದು ಕಾಣಿಸುತ್ತಿತ್ತು. ಹೀಗೆ ತಮ್ಮ ಮಕ್ಕಳು ಬೆಳೆಯುತ್ತಿರುವುದನ್ನು ಕಂಡು ಅವರಿಗೆ ಹರ್ಷವಾಯಿತು. ಒಮ್ಮೊಮ್ಮೆ ಈ ತುಂಟ ಹುಡುಗರು ಗೋಶಾಲೆಗೆ ಅಂಬೆಗಾಲಿಟ್ಟುಕೊಂಡು ಹೋಗಿ ಒಂದು ಕರುವಿನ ಬಾಲವನ್ನು ಹಿಡಿದುಕೊಂಡು ನಿಂತುಕೊಳ್ಳುತ್ತಿದ್ದರು. ಗಲಿಬುಲಿಗೊಂಡ ಕರುವು ಇತ್ತಿಂದ ಅತ್ತ, ಅತ್ತಲಿಂದ ಇತ್ತ ಓಡಲು ಪ್ರಾರಂಭಿಸುವುದು, ಹುಡುಗರನ್ನು ಮಣ್ಣಿನಲ್ಲಿ ಸಗಣಿಯಲ್ಲಿ ಎಳೆಯುವುದು. ಈ ತಮಾಷೆಯನ್ನು ನೋಡಲು ಯಶೋದೆ ಮತ್ತು ರೋಹಿಣಿಯವರು ತಮ್ಮ ನೆರೆಹೊರೆಯ ಗೋಪಿಯರನ್ನೆಲ್ಲ ಕರೆಯುತ್ತಿದ್ದರು. ಶ್ರೀಕೃಷ್ಣನ ಬಾಲ ಲೀಲೆಗಳನ್ನು ನೋಡಿದ ಗೋಪಿಯರು ಅಲೌಕಿಕ ಆನಂದದಲ್ಲಿ ಮೈಮರೆಯುತ್ತಿದ್ದರು. ತಮ್ಮ ಸಂತೋಷದಲ್ಲಿ ಗಟ್ಟಿಯಾಗಿ ನಗುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಇದರಿಂದ ಯಶೋದೆ ಮತ್ತು ರೋಹಿಣಿ ತಾವು ಮನೆ ಕೆಲಸದಲ್ಲಿ ನಿರತರಾಗಿರುವಾಗ ಅವರಿಗೆ ಹಸುಗಳು, ಎತ್ತುಗಳು, ಕೋತಿಗಳು, ನೀರು, ಬೆಂಕಿ ಮತ್ತು ಪಕ್ಷಿ ಯಾವುದರಿಂದಲೂ ಅಪಾಯವಾಗದಂತೆ ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು. ಸದಾ ಒಂದು ಕಡೆ ಮಕ್ಕಳನ್ನು ನೋಡಿಕೊಳ್ಳುವ ಆತಂಕ, ಮತ್ತೊಂದು ಕಡೆ ತಮ್ಮ ಕೆಲಸ ಮಾಡಬೇಕೆಂಬ ಆತಂಕ. ಇದರಿಂದ ಅವರಿಗೆ ಶಾಂತಿ ಇರಲಿಲ್ಲ. ಸ್ವಲ್ಪ ಕಾಲದಲ್ಲಿಯೇ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ನಿಂತುಕೊಳ್ಳುವಂತವರಾದರು. ತಾವೇ ಕಾಲಿಟ್ಟು ಸ್ವಲ್ಪ ನಡೆಯುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ನಡೆಯಲು ಪ್ರಾರಂಭಿಸಿದಾಗ ಅದೇ ವಯಸ್ಸಿನ ಇತರ ಹುಡುಗರು ಅವರನ್ನು ಸೇರಿಕೊಂಡರು. ಒಟ್ಟಾಗಿ ಅವರಿಂದ ಗೋಪಿಯರಿಗೆ, ಅದರಲ್ಲಿಯೂ ಯಶೋದೆ ಮತ್ತು ರೋಹಿಣಿಯರಿಗೆ ಅತ್ಯಂತ ಹೆಚ್ಚಿನ ದಿವ್ಯ ಆನಂದವಾಯಿತು. ಯಶೋದೆ ಮತ್ತು ರೋಹಿಣಿಯರ ಗೆಳತಿಯರಾದ ಗೋಪಿಯರು
ಕೃಷ್ಣ ಮತ್ತು ಬಲರಾಮರ ತುಂಟ ಬಾಲ ಲೀಲೆಗಳನ್ನು ಕಂಡು ಸಂತೋಷ ಪಡುತ್ತಿದ್ದರು. ಇನ್ನಷ್ಟು ಅಲೌಕಿಕ ಆನಂದವನ್ನು ಪಡೆಯಲು ಅವರೆಲ್ಲ ಸೇರಿಕೊಂಡು ಇದ್ದ ಕಡೆ ಇರಲೊಲ್ಲದ ಈ ಹುಡುಗರ ಮೇಲೆ ದೂರು ಕೊಡಲು ತಾಯಿ ಯಶೋದೆಯ ಬಳಿಗೆ ಹೋದರು. ಕೃಷ್ಣನು ತಾಯಿ ಯಶೋದೆಯ ಮುಂದೆ ಕುಳಿತಿದ್ದಾಗ ಕೃಷ್ಣನಿಗೆ ಕೇಳಿಸುವಂತೆ ಅವನ ಮೇಲೆ ಎಲ್ಲಾ ಹಿರಿಯ ಗೋಪಿಯರು ದೂರು ಹೇಳಲು ಪ್ರಾರಂಭಿಸಿದರು. ಪ್ರಿಯ ಯಶೋದೆ, ನಿನ್ನ ತುಂಟ ಕೃಷ್ಣನನ್ನು ನೀನೇಕೆ ಅಂಕೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ? ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬಲರಾಮನ ಜೊತೆಗೆ ನಮ್ಮ ಮನೆಗಳಿಗೆ ಬರುತ್ತಾನೆ. ಹಸುಗಳ ಹಾಲು ಕರೆಯುವ ಮೊದಲೇ ಅವರ ಕರುಗಳನ್ನು ಬಿಚ್ಚಿ ಬಿಟ್ಟು ಬಿಡುತ್ತಾರೆ. ಕರುಗಳು ಹಾಲನ್ನೆಲ್ಲಾ ಕುಡಿದು ಬಿಡುತ್ತವೆ. ನಾವು ಹಾಲು ಕರೆಯಲು ಹೋದಾಗ ಹಾಲೇ ಇರುವುದಿಲ್ಲ. ನಾವು ಬರಿಯ ಪಾತ್ರೆಗಳನ್ನು ಹಿಡಿದುಕೊಂಡು ಹಿಂದಿರುಗಬೇಕಾಗುತ್ತದೆ. ಹೀಗೆ ಮಾಡಬೇಡ ಎಂದು ನಾವು ಕೃಷ್ಣ ಬಲರಾಮರಿಗೆ ಎಚ್ಚರಿಕೆ ಹೇಳಿದರೆ ಅವರು ಮೋಹಕವಾಗಿ ನಕ್ಕು ಬಿಡುತ್ತಾರೆ ಅಷ್ಟೆ. ನಮಗೆ ಏನೂ ಮಾಡಲು ಆಗುವುದಿಲ್ಲ. ಅಲ್ಲದೆ ನಾವು ಮೊಸರು ಬೆಣ್ಣೆಗಳನ್ನು ಎಲ್ಲಿಯೇ ಇಡಲಿ, ಅವನ್ನು ಕದಿಯುವುದೆಂದರೆ ಅವರಿಗೆ ಬಹು ಆನಂದ. ಕೃಷ್ಣ ಬಲರಾಮರು ಮೊಸರು ಬೆಣ್ಣೆಗಳನ್ನು ಕದಿಯುವಾಗ ಸಿಕ್ಕಿಬಿದ್ದರೆ ಅವರು ನಾವು ಕದಿಯುತ್ತೇವೆ ಎಂದು ಏಕೆ ಆಪಾದನೆ ಹೊರಿಸುವಿರಿ? ನಮ್ಮ ಮನೆಯಲ್ಲಿ ಬೇಕಾಗುವಷ್ಟು ಮೊಸರು ಬೆಣ್ಣೆ ಇಲ್ಲ ಎಂದುಕೊಂಡಿರೇನು ಎಂದು ಕೇಳುತ್ತಾರೆ. ಒಮ್ಮೊಮ್ಮೆ ಅವರು ಮೊಸರು ಬೆಣ್ಣೆಗಳನ್ನು ಕದ್ದು ಕೋತಿಗಳಿಗೆ ಹಂಚಿಬಿಡುತ್ತಾರೆ. ಕೋತಿಗಳಿಗೆ ತಿಂದು ಸಾಕಾಗಿ ಇನ್ನೂ ತಿನ್ನಲಾರದೆ ಬಿಟ್ಟಾಗ ನಿನ್ನ ಹುಡುಗರು ನಿಮ್ಮ ಮೊಸರು ಬೆಣ್ಣೆಗಳು ಕೆಲಸಕ್ಕೆ ಬಾರದವು, ಇವನ್ನು ಕೋತಿಗಳು ಸಹ ಮುಟ್ಟುವುದಿಲ್ಲ ಎಂದು ಮುಖಭಂಗ ಮಾಡುತ್ತಾರೆ. ಮಡಿಕೆಗಳನ್ನು ಒಡೆದು ಅದನ್ ಎಲ್ಲೆಲ್ಲೋ ಬಿಸಾಡುತ್ತಾರೆ. ನಾವು ನಮ್ಮ ಮೊಸರು ಬೆಣ್ಣೆಗಳ ಸಂಗ್ರಹವನ್ನು ಕತ್ತಲಲ್ಲಿಟ್ಟರೆ ನಿನ್ನ ಕೃಷ್ಣ ಬಲರಾಮರು ಅವರು ಧರಿಸಿರುವ ಒಡವೆಗಳ ಕಣ್ಣು ಕೊರೈಸುವ ಪ್ರಭೆಯಲ್ಲಿ ಕತ್ತಲೆಯಲ್ಲಿಯೂ ಅದನ್ನು ಕಂಡುಕೊಳ್ಳುತ್ತಾರೆ. ಅಕಸ್ಮಾತ್ ಅವರಿಗೆ ಬೆಣ್ಣೆ ಮೊಸರು ಸಿಕ್ಕದಿದ್ದರೆ ನಮ್ಮ ಪುಟ್ಟ ಮಕ್ಕಳ ಹತ್ತಿರ ಹೋಗಿ ಅವರ ಮೈಯನ್ನು ಚಿವುಟಿ ಅವು ನೋವಿನಿಂದ ಅಳುವಂತೆ ಮಾಡುತ್ತಾರೆ, ಹೊರಟು ಹೋಗುತ್ತಾರೆ. ನಮ್ಮ ಮೊಸರು ಬೆಣ್ಣೆಗಳನ್ನು ಎತ್ತರದಲ್ಲಿ ಚಾವಣಿಯಲ್ಲಿಟ್ಟರೆ ಅದು ಅವರಿಗೆ ನಿಲುಕದೇ ಇದ್ದರೂ ಇರುವ ಮರದ ಪೆಟ್ಟಿಗೆಗಳನ್ನೆಲ್ಲ ಸೇರಿಸಿ ಬೀಸುವ ಕಲ್ಲಿನ ಮೇಲೆ ಜೋಡಿಸಿ ಎಟುಕಿಸಿಕೊಳ್ಳುತ್ತಾರೆ. ಅವರಿಗೆ ನಿಲುಕದಿದ್ದರೆ ಮಡಿಕೆಯಲ್ಲಿ ರಂಧ್ರವನ್ನು ಮಾಡಿಬಿಡುತ್ತಾರೆ. ಆದುದರಿಂದ ನಿನ್ನ ಮಕ್ಕಳು ಧರಿಸಿರುವ ಒಡವೆಗಳನ್ನೆಲ್ಲ ನೀನು ತೆಗೆದಿಟ್ಟು ಬಿಡುವುದು ಒಳ್ಳೆಯದು ಎಂದು ನಮಗೆ ತೋರುತ್ತದೆ. ಇದನ್ನು ಕೇಳಿ ಯಶೋದೆಯು, ಆಗಬಹುದು, ಕತ್ತಲಲ್ಲಿ ಬಚ್ಚಿಟ್ಟಿರುವ ಬೆಣ್ಣೆಯು ಕೃಷ್ಣನಿಗೆ ಕಾಣದ ಹಾಗೆ ಅವನ ಒಡವೆಗಳನ್ನೆಲ್ಲ ತೆಗೆದಿಟ್ಟು ಬಿಡುತ್ತೇನೆ ಎನ್ನುವಳು. ಗೋಪಿಯರು, ಬೇಡ ಬೇಡ, ಒಡವೆಗಳನ್ನು ತೆಗೆದಿಟ್ಟರೆ ಏನು ಪ್ರಯೋಜನ? ಅವರು ಎಂತ ಹುಡುಗರೋ ನಾವು ಕಾಣೆವು, ಆದರೆ ಒಡವೆಗಳಿಲ್ಲದೆಯೇ ಅವರು ಯಾವುದೋ ಬಗೆಯ ಕಾಂತಿಯನ್ನು ಬೀರುತ್ತಾರೆ. ಆದ್ದರಿಂದ ಕತ್ತಲಲ್ಲಿ ಸಹ ಅವರಿಗೆ ಪ್ರತಿಯೊಂದು ಕಾಣುತ್ತದೆ ಎನ್ನುವರು. ಆಗ ತಾಯಿ ಯಶೋದೆಯು, ಸರಿ, ಹಾಗಾದರೆ ಅವರಿಗೆ ಎಟುಕದಂತೆ ನಿಮ್ಮ ಬೆಣ್ಣೆ ಮೊಸರುಗಳನ್ನು ಎಚ್ಚರದಿಂದ ಇಡಿ ಎನ್ನುವಳು. ಗೋಪಿಯರು, ನಾವು ಹಾಗೆಯೇ ಮಾಡುತ್ತೇವೆ, ಆದರೆ ಒಮ್ಮೊಮ್ಮೆ ಮನೆಗೆಲಸದಲ್ಲಿ ಈ ತುಂಟ ಪೋರರು ನಮ್ಮ ಮನೆಗಳ ಒಳಕ್ಕೆ ಬಂದು ಹೇಗೋ ಏನೋ ಎಲ್ಲವನ್ನೂ ಕೆಡಿಸಿ ಬಿಡುತ್ತಾರೆ. ಒಮ್ಮೊಮ್ಮೆ ನಮ್ಮ ಮೊಸರು ಬೆಣ್ಣೆಗಳು ಅವರ ಕೈಗೆ ಸಿಕ್ಕದೆ ಹೋದರೆ ಕೋಪದಿಂದ ಸ್ವಚ್ಛವಾದ ನೆಲೆಯ ಮೇಲೆ ಉಚ್ಚೆ ಹೊಯ್ಯುತ್ತಾರೆ ಅಥವಾ ಉಗುಳುತ್ತಾರೆ. ಈಗ ನಿನ್ನ ಹುಡುಗನನ್ನು ನೋಡು, ಈ ದೂರನ್ನು ಅವನು ಕೇಳುತ್ತಿದ್ದಾನೆ. ಇವರು ನಮ್ಮ ಮೊಸರು ಬೆಣ್ಣೆಗಳನ್ನು ಕದಿಯಲು ದಿನವೆಲ್ಲ ಏರ್ಪಾಡು ಮಾಡುತ್ತಾರೆ. ಈಗ ಸದ್ದು ಮಾಡದೆ ಒಳ್ಳೆಯ ಹುಡುಗರ ಹಾಗೆ ಕುಳಿತಿದ್ದಾರೆ, ಅವನ ಮುಖವನ್ನು ನೋಡು. ತಾಯಿ ಯಶೋದೆಯು ಈ ದೂರುಗಳನ್ನೆಲ್ಲ ಕೇಳಿ ತನ್ನ ಮಗನಿಗೆ ಶಿಕ್ಷೆ ಮಾಡಬೇಕೆಂದುಕೊಂಡಾಗ ಅವನ ಕರುಣೆ ಹುಟ್ಟಿಸುವ ಮುಖವನ್ನು ನೋಡುವಳು. ನಸುನಗುತ್ತಾ ಶಿಕ್ಷೆಯ ಯೋಚನೆಯನ್ನು ಬಿಡುವಳು. ಮತ್ತೊಂದು ದಿನ ಕೃಷ್ಣ ಮತ್ತು ಬಲರಾಮರು ತಮ್ಮ ಗೆಳೆಯರೊಂದಿಗೆ ಆಡುತ್ತಿದ್ದಾಗ ಎಲ್ಲಾ ಹುಡುಗರು ಬಲರಾಮನನ್ನು ಸೇರಿಕೊಂಡರು. ಕೃಷ್ಣನು ಮಣ್ಣನ್ನು ತಿಂದ ಎಂದು ಹೇಳಿದರು. ಇದನ್ನು ಕೇಳಿ ಯಶೋದೆಯು ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಮುದ್ದು ಕೃಷ್ಣ, ಯಾರೂ ಇಲ್ಲದ ಸ್ಥಳದಲ್ಲಿ ಮಣ್ಣನ್ನು ಏಕೆ ತಿಂದೆ? ನೋಡು, ಬಲರಾಮನು ನಿನ್ನ ಇತರ ಸ್ನೇಹಿತರು ನಿನ್ನ ಮೇಲೆ ದೂರು ಹೇಳುತ್ತಿದ್ದಾರೆ ಎಂದಳು. ತಾಯಿಯನ್ನು ಕಂಡರೆ ಕೃಷ್ಣನಿಗೆ ಹೆದರಿಕೆ. ಅವನು, ಪ್ರೀತಿಯ ಅಮ್ಮ, ನನ್ನ ಅಣ್ಣ ಬಲರಾಮನು ಸೇರಿ ಈ ಎಲ್ಲಾ ಹುಡುಗರು ನನ್ನ ಮೇಲೆ ಸುಳ್ಳು ಹೇಳುತ್ತಿದ್ದಾರೆ. ನಾನು ಮಣ್ಣನ್ನು ತಿಂದೇ ಇಲ್ಲ. ಬಲರಾಮನು ಇವತ್ತು ನನ್ನ ಜೊತೆ ಆಡುವಾಗ ಸಿಟ್ಟು ಮಾಡಿಕೊಂಡ. ಆದುದರಿಂದ ನನ್ನ ಮೇಲೆ ದೂರು ಹೇಳಲು ಇತರ ಹುಡುಗರನ್ನು ಸೇರಿಕೊಂಡಿದ್ದಾನೆ. ನೀನು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ನನಗೆ ಶಿಕ್ಷೆ ಕೊಡಬೇಕು ಎಂದು ಅವರೆಲ್ಲ ಒಟ್ಟಾಗಿದ್ದಾರೆ. ಅವರು ನಿಜವನ್ನು ಹೇಳುತ್ತಿದ್ದಾರೆ ಎಂದು ನೀನು ನಂಬುವುದಾದರೆ ನೀನು ನನ್ನ ಬಾಯಿಯೊಳಗೆ ನೋಡಬಹುದು. ನಾನು ಮಣ್ಣನ್ನು ತಿಂದಿದ್ದೇನೆಯೋ ಎಂದು ನಿನಗೆ ಗೊತ್ತಾಗುತ್ತದೆ ಎಂದು ಹೇಳಿದ. ತಾಯಿಯು ದೇವೋತ್ತಮ ಪರಮ ಪುರುಷನಿಗೆ ಬಾಯಿಯನ್ನು ತೋರಿಸುವಂತೆ ಅಪ್ಪಣೆ ಮಾಡಿದಾಗ ಸಾಮಾನ್ಯ ಹುಡುಗನಂತೆ ಅವನು ಬಾಯಿಯನ್ನು ತೆರೆದನು. ಆ ಬಾಯಿಯ ಒಳಗೆ ತಾಯಿ ಯಶೋದೆಯ ಸೃಷ್ಟಿಯ ಅತ್ಯಂತ ಹೆಚ್ಚಿನ ಸಂಪತ್ತನ್ನು ಕಂಡಳು. ಎಲ್ಲಾ ದಿಕ್ಕುಗಳಲ್ಲಿ ಆಕಾಶವನ್ನು ಕಂಡಳು. ಪರ್ವತಗಳು, ದ್ವೀಪಗಳು, ಸಮುದ್ರಗಳು, ಗ್ರಹಗಳು, ವಾಯು, ಅಗ್ನಿ, ಚಂದ್ರ ಮತ್ತು ನಕ್ಷತ್ರಗಳನ್ನು ನೋಡಿದಳು. ಚಂದ್ರ ಮತ್ತು ನಕ್ಷತ್ರಗಳೊಡನೆ ಅವಳಿಗೆ ಎಲ್ಲ ಭೌತಿಕ ಘಟಕಾಂಶಗಳಾದ ನೀರು, ಆಕಾಶ, ಸಂಪೂರ್ಣ ಅಹಂಭಾವದೊಡನೆ ಇಂದ್ರಿಯಗಳ ಕೊಡುಗೆಗಳು, ಇಂದ್ರಿಯ ವರ್ಗ, ನಿಯಂತ್ರಕ ಇವುಗಳ ಜೊತೆಗೆ ವಿಸ್ತಾರವಾದ ಆಕಾಶ ದ್ರವ್ಯದ ಅಸ್ತಿತ್ವ, ಎಲ್ಲಾ ದೇವತೆಗಳು, ಶಬ್ದ ಮತ್ತು ವಾಸನೆಗಳಂತಹ ಇಂದ್ರಿಯಗಳ ವಸ್ತುಗಳು, ಭೌತಿಕ ಪ್ರಕೃತಿಯ ಗುಣತ್ರಯಗಳು ಎಲ್ಲವನ್ನೂ ಕಂಡಳು. ಅವನ ಬಾಯಿಯೊಳಗೆ ಎಲ್ಲಾ ಜೀವಿಗಳು ಅನಂತ ಕಾಲ ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ, ಚಟುವಟಿಕೆಗಳು, ಪ್ರಜ್ಞೆ ಮತ್ತು ಸಮಸ್ತ ಬ್ರಹ್ಮಾಂಡದ ವಿವಿಧ ರೂಪಗಳು ಎಲ್ಲವನ್ನೂ ನೋಡಿದಳು. ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅಗತ್ಯವಾದುದನ್ನೆಲ್ಲ ಯಶೋದೆಯು ತನ್ನ ಮಗುವಿನ ಬಾಯಿಯಲ್ಲಿ ಕಂಡಳು. ತಾನು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆಯ ಹಾಲನ್ನು ಕುಡಿಸುತ್ತಿರುವುದನ್ನು ಅವನ ಬಾಯಿಯಲ್ಲಿ ನೋಡಿದಳು. ಇದನ್ನು ಕಂಡು ಅವಳ ಮನಸ್ಸಿನಲ್ಲಿ ಭಕ್ತಿ ಗೌರವಗಳು ತುಂಬಿ ಹೋದವು. ತನಗೆ ಕನಸು ಅಥವಾ ಅಸಾಧಾರಣವಾದುದೇನನ್ನೋ ವಾಸ್ತವವಾಗಿ ಕಾಣುತ್ತಿರುವೆನೋ ಎಂದು ಅವಳಿಗೆ ಸಂದೇಹವಾಯಿತು. ತಾನು ಕನಸು ಕಾಣುತ್ತಿರಬೇಕು, ಇಲ್ಲವಾದರೆ ದೇವೋತ್ತಮ ಪರಮಪುರುಷನ ಮಾಯಾಶಕ್ತಿಯ ಲೀಲೆಯನ್ನು ನೋಡುತ್ತಿದ್ದೇನೆ ಎಂದು ಅವಳಿಗೆ ಎನ್ನಿಸಿತು. ಈ ಅದ್ಭುತ ಸಂಗತಿಗಳನ್ನು ನೋಡುತ್ತಿರುವ ತನಗೆ ಬುದ್ಧಿಯು ಕೆಟ್ಟಿದೆ ಎಂದುಕೊಂಡಳು. ಅನಂತರ, ನನ್ನ ಮಗು ಪಡೆದುಕೊಂಡ ಯಾವುದು ಅದ್ಭುತ ನಿಗೂಢ ವಿಶ್ವಶಕ್ತಿ ಇದಾಗಿರಬಹುದು. ಆದುದರಿಂದಲೇ ಇಂತಹ ದೃಶ್ಯಗಳನ್ನು ಅವನ ಬಾಯಿಯಲ್ಲಿ ಕಂಡು ನನಗೆ ಏನು ಚಿಂತಿಸಬೇಕು ಎಂದು ತಿಳಿಯದಾಗಿದೆ. ದೇಹಾತ್ಮವನ್ನು ದೇಹಕ್ಕೆ ಸೇರಿದುದು ಎಲ್ಲವನ್ನೂ ಸೃಷ್ಟಿಸುವುದು ದೇವೋತ್ತಮ ಪರಮ ಪುರುಷನ ಶಕ್ತಿ. ಈ ಪರಮ ಪುರುಷನಿಗೆ ಪ್ರಣಾಮ ಸಲ್ಲಿಸೋಣ ಎಂದುಕೊಂಡಳು. ಅನಂತರ ಅವಳು, ನಂದ ಮಹಾರಾಜನು ನನ್ನ ಪತಿ, ಕೃಷ್ಣನು ನನ್ನ ಮಗ. ನಂದ ಮಹಾರಾಜನ ಆಸ್ತಿಯೆಲ್ಲ ನನಗೆ ಸೇರಿದ್ದು. ಎಲ್ಲ ಗೋಪಿ ಗೋಪಿಯರು ನನ್ನ ಪ್ರಜೆಗಳು ಎಂದು ಭಾವಿಸಿದ್ದೇನೆ. ಈ ಎಲ್ಲ ತಪ್ಪು ಭಾವನೆಗಳಿಗೆ ಪರಮಪ್ರಭುವಿನ ಮಾಯಾಶಕ್ತಿಯೇ ಕಾರಣ. ಆದುದರಿಂದ ಅವನು ನಮ್ಮನ್ನು ಸದಾ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದಳು. ತಾಯಿ ಯಶೋದೆ ಇಂತಹ ಉನ್ನತ ಚಿಂತನೆಯಲ್ಲಿ ಮುಳುಗಿರಲು ಶ್ರೀಕೃಷ್ಣನು ಅವಳನ್ನು ಮಾತೃ ಪ್ರೇಮದಿಂದ ಗೊಂದಲಕ್ಕೀಡು ಮಾಡುವಂತೆ ಮತ್ತೆ ತನ್ನೊಳಗಿನ ಶಕ್ತಿಯನ್ನು ವಿಸ್ತರಿಸಿದನು. ಕೂಡಲೇ ತಾಯಿ ಯಶೋದೆಯು ತನ್ನ ಚಿಂತನೆಯ ಲಹರಿಯನ್ನೆಲ್ಲ ಮರೆತು ಕೃಷ್ಣನನ್ನು ತನ್ನ ಮಗುವೇ ಎಂದು ಭಾವಿಸಿದಳು. ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಳು. ಮಾತೃ ವಾತ್ಸಲ್ಯದಿಂದ ಅವಳ ಮನಸ್ಸು ಉಕ್ಕಿ ಹರಿಯಿತು. ಜ್ಞಾನದ ಪ್ರಕ್ರಿಯೆಯಿಂದ ಜನಸಾಮಾನ್ಯರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಉಪನಿಷತ್ತುಗಳ ಮೂಲಕ ಅಥವಾ ವೇದದ ಅಥವಾ ಯೋಗದ ಸಿದ್ಧಾಂತದ ಮೂಲಕ ಮತ್ತು ಸಾಂಖ್ಯ ಸಿದ್ಧಾಂತದ ಮೂಲಕ ಅವನನ್ನು ಅರಿಯಲು ಸಾಧ್ಯ ಎಂದು ಅವಳಿಗೆ ಅನ್ನಿಸಿತು. ಅವಳು ದೇವೋತ್ತಮ ಪರಮಪುರುಷನು ತಾನು ಹಡೆದ ಮಗು ಎಂದೇ ಯೋಚಿಸಲು ಪ್ರಾರಂಭಿಸಿದಳು. ನಿಸ್ಸಂದೇಹವಾಗಿ ತಾಯಿ ಯಶೋದೆಯು ಲೆಕ್ಕವಿಲ್ಲದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಳು. ಅವುಗಳ ಫಲವಾಗಿಯೇ ಅವಳು ಪರಿಪೂರ್ಣ ಸತ್ಯನಾದ ದೇವೋತ್ತಮ ಪರಮ ಪುರುಷನನ್ನು ತನ್ನ ಎದೆಯ ಹಾಲನ್ನು ಕುಡಿಯುವ ಮಗನನ್ನಾಗಿ ಪಡೆದಳು. ಹಾಗೆಯೇ ಶ್ರೀಕೃಷ್ಣನು ಅವನ ಮಗನಾಗಿ ಅವನನ್ನು ಅಪ್ಪ ಎಂದು ಕರೆಯಬೇಕಾದರೆ ನಂದ ಮಹಾರಾಜನು ಅನೇಕ ಮಹಾಯಾಗಗಳನ್ನು ಮಾಡಿರಬೇಕು. ಆದರೆ ಕೃಷ್ಣನು ನಿಜವಾಗಿ ಅವರ ಮಗನೇ ಆದರೂ ಕೃಷ್ಣನ ಬಾಲಲೀಲೆಗಳ ದಿವ್ಯ ಆನಂದವನ್ನು ದೇವಕಿ ವಸುದೇವರು ಸ್ವತಃ ಸವಿಯಲಿಲ್ಲ ಎನ್ನುವುದು ಆಶ್ಚರ್ಯದ ಸಂಗತಿ. ಇದಕ್ಕೆ ಕಾರಣವನ್ನು ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೀಗೆ ವಿವರಿಸಿದ ವಸುಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ದ್ರೋಣನಿಗೂ ಅವನ ಹೆಂಡತಿ ಧಾರಾಳಿಗೂ ಬ್ರಹ್ಮದೇವನು ಸಂತಾನವನ್ನು ವೃದ್ಧಿಗೊಳಿಸುವಂತೆ ಹೇಳಿದಾಗ ಅವರು ತಂದೆಯೇ ನಿನ್ನ ಆಶೀರ್ವಾದವನ್ನು ಬೇಡುತ್ತೇವೆ ಎಂದು ಹೇಳಿದರು. ದ್ರೋಣ ಮತ್ತು ಧಾರ ತಾವು ಮತ್ತೆ ಈ ವಿಶ್ವದಲ್ಲಿ ಹುಟ್ಟಿದಾಗ ಪರಮಪ್ರಭು ಶ್ರೀಕೃಷ್ಣನು ತಮ್ಮ ಗಮನವನ್ನೆಲ್ಲ ಸೆಳೆದುಕೊಳ್ಳುವ ಅತ್ಯಂತ ಮೋಹಕ ಶಿಶುವಾಗುವನೆಂದು ಬ್ರಹ್ಮನಿಂದ ಆಶೀರ್ವಾದವನ್ನು ಪಡೆದುಕೊಂಡರು. ಕೃಷ್ಣನೊಡನೆ ಅವರ ಬಾಂಧವ್ಯ ಎಷ್ಟು ಬಲವತ್ತರವಾದದ್ದು ಎಂದರೆ ಅವರೊಡನೆ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿದ ಮಾತ್ರಕ್ಕೆ ಯಾರಾದರೂ ಅಜ್ಞಾನ ಮತ್ತು ಸಾವುಗಳ ಅಜ್ಞಾನವನ್ನು ದಾಟಬಲ್ಲರು. ಬ್ರಹ್ಮದೇವನು ಈ ವರವನ್ನು ಅನುಗ್ರಹಿಸಲು ಒಪ್ಪಿದನು. ಇದರ ಪರಿಣಾಮವಾಗಿ ದ್ರೋಣನು ನಂದ ಮಹಾರಾಜನಾಗಿ ವೃಂದಾವನದಲ್ಲಿ ಹುಟ್ಟಿದ. ಧಾರ ನಂದ ಮಹಾರಾಜನ ಹೆಂಡತಿ ತಾಯಿ ಯಶೋದೆಯಾಗಿ ಹುಟ್ಟಿದಳು. ಈ ರೀತಿಯಲ್ಲಿ ನಂದ ಮಹಾರಾಜ ಮತ್ತು ಅವನ ಪತ್ನಿ ಯಶೋದೆಯು ದೇವೋತ್ತಮ ಪರಮ ಪುರುಷನನ್ನು ಮಗನನ್ನಾಗಿ ಪಡೆದು ಆ ಪರಮ ಪುರುಷನಲ್ಲಿ ಪರಿಶುದ್ಧವಾದ ಭಕ್ತಿಯನ್ನು ಬೆಳೆಸಿಕೊಂಡರು. ಕೃಷ್ಣನ ಒಡನಾಡಿಗಳಾದ ಗೋಪಿಯರು ಗೋಪಬಾಲಕರು ಸಹಜವಾಗಿಯೇ ಕೃಷ್ಣನ ಬಗ್ಗೆ ತಮ್ಮದೇ ಪ್ರೀತಿಯ ಭಾವನೆಗಳನ್ನು ಬ್ರಹ್ಮದೇವನ ಆಶೀರ್ವಾದವನ್ನು ಸಫಲಗೊಳಿಸಲೆಂದೇ ಶ್ರೀಕೃಷ್ಣನು ತನ್ನ ಸಂಪೂರ್ಣ ವಿಸ್ತರಣೆಗಳು ಬಲರಾಮ ಇವರೊಂದಿಗೆ ಕಾಣಿಸಿಕೊಂಡು ವೃಂದಾವನದ ಎಲ್ಲಾ ನಿವಾಸಿಗಳ ಅಲೌಕಿಕ ಆನಂದವನ್ನು ಹೆಚ್ಚಿಸಲೆಂದು ಎಲ್ಲಾ ಬಗೆಯ ಬಾಲಲೀಲೆಗಳನ್ನೂ ಮೆರೆದನು. ವಿಶ್ವರೂಪ ದರ್ಶನ ಎನ್ನುವ 8ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.